अहमं भंगरहितं अजरं विमलं सदा आनंदतीर्थमतुलं भजेताप्त्रयाभं मिथ्यासिद्धान्तद्वान्तविध्वंसिनः विषयक्षणः द्वैतीर्थगतनिर्भासतां नोऽवलम्बरे अर्थिकल्पितकल्पोऽयं प्रत्यत्यकेसरि व्यासतीर्थगुरुभूयात् अस्मदिष्टातसिद्धये तपोविद्याविरक्त्यादि सद्गुणोपकरणं वादिराजगुरून् वन्दे अहिग्लुप्ताश्रयान् पूज्य राघवेन्द्राय सच्चिसम्मर्दाय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो चिन्तयाणवे आपादमौलपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धेन च मनोरथाः हरिः ओं श्रीगुरुभ्यो नमः ನಾವು ಇವತ್ತು ವಿಷ್ಣು ಸಹಸ್ರನಾಮ ಅದು ಕನ್ನಡ ವಿಷ್ಣು ಸಹಸ್ರನಾಮದ ಚಿಂತನೆ ಇವತ್ತು ಮಾಡ್ತಾ ಇದ್ದೀವಿ. ಋಷಿ ದೇವತೆ ಛಂದಸ್ಸಿನಲ್ಲಿ ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಜಪೇ ವಿನಿಯೋಗ ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಪುರುಷಸ್ಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ ಯೋಗೋ ಯೋಗವಿದಾಂನೇತಾ ಪ್ರಧಾನ ಪುರುಷೇಶ್ವರ ನಾರಸಿಂಹೋಪಿ ಶ್ರೀಮಾನ್ ಕೇಶವಪುರುಷೋತ್ತಮಃ ಸರ್ವ ಶರ್ವ ಶಿವಸ್ಥಾಣುರ್ಭೂತಾದಿರ್ ನಿಧಿರವ್ಯಃ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರಿಶ್ವಾಹ. ಈ ಪದ್ಯದಲ್ಲಿರುವಂತಹ ಶಬ್ದದ ಅರ್ಥ ಅಲ್ಲಿ ಸರ್ವ ಶರ್ವ ಶಿವ ಈ ಮೂರು ಶಬ್ದಗಳು ನೋಡಿ ಆಯಿತು. ಸ್ಥಾಣು ಅನ್ನುವ ಶಬ್ದ ಮತ್ತು ಸ್ಥಾಣು ಅನ್ನುವ ಆ ಶಬ್ದ ಪ್ರಖ್ಯಾತವಾಗಿ ರುದ್ರದೇವರಲ್ಲಿ ಇದೆ. ಅದು ನಾರಾಯಣನಿಗೆ ಮೂಲಭೂತವಾಗಿ ಅವನಿಗೆ ಅನ್ವಯವಾಗುವಂಥದ್ದು. ನಾರಾಯಣ ರುದ್ರದೇವರಿಗೆ ಕೊಟ್ಟಿದ್ದಾನೆ, ರುದ್ರದೇವರಿಗೂ ಅದು ಪ್ರಸಿದ್ಧವಾಯಿತು. ಸೊ ಈ ಸ್ಥಾಣು ಅನ್ನುವ ಶಬ್ದ, ಸ್ಥಾಣು ಶಬ್ದದಿಂದ ನಾರಾಯಣನ ಚಿಂತನೆ ಮಾಡುವುದಕ್ಕೆ ಆ ಶಬ್ದದ ಅರ್ಥ ಏನು ಅಂಥೇಳಿ, ಸ್ಥ ಅಂತ ಹೇಳಿದರೆ ಇರುವುದು, ಸ್ಥ ನಮ್ಮ ಹೃದಯಸ್ಥನಾಗಿದ್ದಾನೆ ಪರಮಾತ್ಮ, ಹೀಗೆ ಅನೇಕ ಕಡೆ ಸ್ಥ ಅನ್ನೋದು ಇರುವುದು ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಸ್ಥಾಣುತ್ವ ಅಂತ ಹೇಳಿದರೆ ಅಲ್ಲಿ ಸ್ಥ ಏಕರೀತಿಯಲ್ಲಿ ಅವನು ಯಾವ ವಿಕಾರವೂ ಇಲ್ಲದೆ ಇರುವುದು ಅನ್ನುವ ಅರ್ಥದಲ್ಲಿ ಈ ಸ್ಥಾನು ಶಬ್ದ ನಮಗೆ ಮೂಲಭೂತವಾದ ಅರ್ಥ. ಸ್ಥ ಅನ್ನುವ ಧಾತುವೆ ಇದೆ. ಸ್ಥ ಅಂದರೆ ವಿಕಾರರಹಿತನಾಗಿ, ಯಾವ ಹಾಗೆ ಏನು ವಿಕಾರವಿಲ್ಲದೆ ಇರುವಂತಹದ್ದು ಅಂಥೇಳಿ ಅರ್ಥ. ಸೊ ಅದರಿಂದ ಸ್ಥ ಅನ್ನುವ ಧಾತುವಿನಿಂದಲೇ ಬಂದಂತಹ ಸ್ಥಾಣು ಅನ್ನುವ ಶಬ್ದ. ಸ್ಥ ಏಕಸ್ಥ ಏಕ ರೀತಿಯಲ್ಲಿ ಇರುವವನು ಅನ್ನುವ ಅರ್ಥ ಸ್ಥಾಣು ಅನ್ನುವ ಶಬ್ದಕ್ಕೆ. ಸೊ ಇಲ್ಲಿ ಭಗವಂತ ಏಕರೀತಿಯಲ್ಲಿದ್ದಾನೆ ಅಂದರೆ ಏನು, ಏಕರೀತಿಯಲ್ಲಿರುವುದು ಅಂದರೆ ಏನು ಅಂತ ಹೇಳಿದರೆ ವಿಕಾರವಿಲ್ಲದೆ ಇರುವುದು ಅಂತ ಹೇಳಿದರೆ ವಿಕಾರ ಅಂದರೆ ಏನು? ವಿಕಾರ ನಾವು ಮ್ಯೂಟೇಷನ್ನು ಅದು ಅಂದರೆ ಯಾವುದೇ ಒಂದು ಪರಿಣಾಮ, ಸಮ್ ಟ್ರಾನ್ಸ್ಫರ್ಮೇಷನ್ ಚೇಂಜ್, ಯಾವ ವಿಧವಾದ ಒಂದು ಚೇಂಜ್ ಬಂದರೂ ಕೂಡ ಮೂವ್ಮೆಂಟ್ನಲ್ಲಿ ಯಾವುದೇ ಒಂದು ಚೇಂಜ್ ಬಂದರೆ ಅದಕ್ಕೆ ಒಂದು ವಿಕಾರ ಅಂತ, ಅಂದರೆ ಅದರಲ್ಲಿ ವಿಕಾರ ಅಂದರೆ ಕಾರತ್ವದಲ್ಲಿ ಅಂದರೆ ಅದರ ಆಕಾರದಲ್ಲಿ ಒಂದು ಬದಲಾವಣೆಗೆ ಬಂದರೆ ಅದು ವಿಕಾರ ಅಂತ. ಈಗ ಮೂಮೆಂಟು ಒಂದು ವಿಕಾರ ಅಂತ ಹೇಳ್ಬೋದಲ್ವಾ ಅಂತೇಳಿ, ಯಾಕಂದರೆ ಮೂಮೆಂಟ್ ಇದೆ ಅದು ಒಂದು ವಿಕಾರ. ಸೊ ಆ ವಿಧವಾಗಿ ಹೇಳಿದರೆ ಭಗವಂತ ಯಾವ ವಿಕಾರವೂ ಇಲ್ಲದೇ ಇದ್ದಾನೆ ಅಂದರೆ ಯಾವ ಮೂಮೆಂಟ್ ಇಲ್ಲದೆ ಇದ್ದಾನೆ ಅನ್ನೋ ಅರ್ಥ ಬರುತ್ತಲ್ವಾ, ಅಂದರೆ ನಿಷ್ಕ್ರಿಯ ಅನ್ನೋ ಅರ್ಥ ಕೂಡ ಬರುತ್ತಲ್ವಾ ಅಂದರೆ ಅಲ್ಲ, ಹಾಗಲ್ಲ ಅಂತೇಳಿ. ಭಗವಂತನ ವಿಷಯದಲ್ಲಿ ಅವನು ವಿಕಾರ ಅಂತ ಹೇಳಿದರೆ ಯಾವ ಬದಲಾವಣೆ ಇರಬಾರ್ದು ಅಂತ ಹೇಳಿದರೆ ಮೂಮೆಂಟ್ ಇಲ್ಲ ಅನ್ನುವ ಅರ್ಥ ಅಲ್ಲ ಅದರಲ್ಲಿ. ಯಾಕಂದರೆ ಆ ಮೂಮೆಂಟ್ ಇಲ್ಲ ಅಂತ ಹೇಳಿದರೆ ವಿಕಾರ ರೂಪವಾದ ಮೂಮೆಂಟ್ ಇಲ್ಲ ಅಂಥೇಳಿ. ಆದರೆ ಭಗವಂತನಿಗೆ ಈಶಾಶ್ವನದಲ್ಲಿ ಬರುತ್ತೆ ಅನೇಜದ್ ಅನೇಜದ್ ಅನೇ ಭಗವಂತ ಏಜ್ರು ಕಂಪನಿ ಅಂಥೇಳಿ, ಏಜ್ರು ಮೂಮೆಂಟ್ ಇಲ್ಲದವನು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಹೋಗುವವನು ಅಲ್ಲ ಅವನು ಅಂಥೇಳಿ ಅನೇಜದ್. ಯಾಕೆ ಅಂದರೆ ಎಲ್ಲ ಕಡೆ ಈಗ ನೋಡ್ರಿ ಮೂಮೆಂಟ್ ಬರಬೇಕಂದ್ರೆ ಇಲ್ಲಿಂದ ಹೀಗೆ ಕೈಕಲ್ಲ, ಯಾವುದೋ ಒಂದು ಈ ಮೂಮೆಂಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಮೂಮೆಂಟ್. ಸೊ ಈ ಭಗವಂತ ಎಲ್ಲ ಕಡೆ ಇದ್ದಾನೆ, ಅವನು ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾನೆ? ಮೂಮೆಂಟ್ ಇಲ್ಲ ಭಗವಂತನಿಗೆ, ಯಾಕಂದರೆ ಅವನು ಒಂದೇ ಎಲ್ಲ ಕಡೆ ಇದ್ದಾನೆ. ಆದ್ದರಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದನ್ನು ಸಾಧ್ಯವಿಲ್ಲ ಅವನಿಗೆ, ಯಾವಾಗಲೂ ಇರುವವನು ಅಂತ ಅದು ಒಂದು ವಿಶೇಷವಾದ ಲಕ್ಷಣದಂತೆ, ಅಂದರೆ ಸರ್ವವ್ಯಾಪಕತ್ವವನ್ನು ಹೇಳುವಾಗ ಅವನು ಏಕ ರೀತಿಯಲ್ಲಿದ್ದಾನೆ ಅಂತ ಹೇಳಿದರೆ ಅವನಲ್ಲಿ ಯಾವ ಮೂಮೆಂಟ್ ಇಲ್ಲ ಅನ್ನುವ ಅರ್ಥ ನಮಗೆ ಗೋಚರವಾಗುತ್ತೆ. ಯಾಕೆ ಅಂದರೆ ಆದರೆ ಅದು ಒಂದು ವಿಶೇಷ ರೂಪವಾಗಿ ನಾವು ನೋಡಬೇಕು. ನಿಜವಾಗಿ ಅವನು ಮೂಮೆಂಟ್ ಮಾಡೋದಿಲ್ಲ, ಆದರೆ ಮೂಮೆಂಟ್ ಮಾಡ್ತಾನೆ. ಯಾಕಂದರೆ ಪರಸ್ಪರ ವಿರುದ್ಧ ಲಕ್ಷಣಗಳು ಅವನಲ್ಲಿದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವನ ಒಂದು ಅನಂತ ಸ್ವರೂಪದಲ್ಲಿ ಮೂವ್ ಆಗಲಿಕ್ಕೆ, ಯಾಕಂದರೆ ಎಲ್ಲ ಕಡೆ ವ್ಯಾಪ್ತವಾದ ಒಂದು ರೂಪ ತಗೊಂಡ್ರೆ ಆ ಒಂದು ರೂಪ ಎಲ್ಲ ಕಡೆ ಇದೆ, ಆದ್ದರಿಂದ ಒಂದು ಕಡೆಯಿಂದ ನಿನ್ನೊಡೆ ಹೋಗೋ. ಸೂಕ್ಷ್ಮ ರೂಪಗಳು ತಗೊಂಡ್ರೆ ಒಂದು ಚಿಕ್ಕ ರೂಪ ತಗೊಂಡ್ರೆ ಆ ರೂಪದಿಂದ ಒಂದು ಕೃಷ್ಣನಾಗಿ ಅವತಾರ ಮಾಡಿದ, ರಾಮನಾಗಿ ಅವತಾರ ಮಾಡಿದಾಗ ಅವನು ಅಯೋಧ್ಯೆಗೆ ಹೋದ, ಲಂಕೆಗೆ ಹೋದ, ಇಲ್ಲಿ ಹೋದ, ಅಲ್ಲಿ ಹೋದ ಅಂತ ಬರುತ್ತೆ. ಅಂದರೆ ಆ ವಿಧವಾದ ರೂಪವನ್ನು ತಾಳಿ ಆ ರೂಪದಲ್ಲಿ ಒಂದು ಕಡೆಯಿಂದ ಅಂದರೆ ರೂಪ ಅನಂತ ರೂಪಗಳು ಇರುತ್ತೆ, ಆದ್ದರಿಂದ ಒಂದು ರೂಪದಲ್ಲಿ ಅವನು ಹೋಗ್ತಾನೆ, ಇನ್ನೊಂದು ರೂಪದಲ್ಲಿ ಹೋಗುವುದಿಲ್ಲ. ಆದ್ದರಿಂದ ಪರಸ್ಪರ ವಿರುದ್ಧವಾಗಿ ಕಾಣುವ ಲಕ್ಷಣಗಳು ಅವನಲ್ಲಿ ಕೂಡುತ್ತೆ. ಆದ್ದರಿಂದ ಸ್ಥಾಣು ಅಂತ ಹೇಳಿದರೆ ಅವನು ವಿಕಾರರಹಿತನಾಗಿದ್ದಾನೆ ಅಂತ ಹೇಳಿದರೆ ಒಂದು ಕಡೆಯಿಂದ ಇನ್ನೊಂದು ಕೂಡಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿದೆ ಅವನಿಗೆ, ಎರಡು ಆಗುತ್ತೆ ಅಂತದ್ದು. ಅದೇ ವಿಧವಾಗಿ ಈ ವಿಕಾರರಹಿತವನ್ನು ಹೇಳುವಾಗ ವಿಕಾರರಹಿತ್ವ ಅಂದರೆ ಇಲ್ಲದೇ ಇರುವುದು, ವಿಕಾರವಿಲ್ಲದೇ ಇರುವುದು ಅನ್ನುವುದರ ಒಂದು ಮೂಲಭೂತವಾದ ಇನ್ನೊಂದು ಅರ್ಥವನ್ನು ನಮಗೆ ಗೀತೆಯಲ್ಲಿ ಬರುತ್ತೆ. ಏನಂತ ಹೇಳಿದರೆ ನಿರ್ವಿಕಾರ, ಅದೇ ನಿರ್ವಿಕಾರ ಸಂತಿಷ್ಠತಿ ಇತ್ಯರ್ಥ ವಿಕಾರ ಅಂತ ಹೇಳಿದಾಗ ಈ ಸೂತ್ರದಲ್ಲಿ ಬರುವಂತಹ ವಿಕಾರ ಶಬ್ದ ಅವನಲ್ಲಿ ಇಲ್ಲ ಅಂತ ಚಿಂತನೆ ಮಾಡಲಿಕ್ಕೆ ಇನ್ನೊಂದು ರೂಪವಾದ ಗೀತೆಯ ಮಾತೇನಂತ ಹೇಳಿದ್ರೆ ಅಚ್ಛೇದ್ಯೋಯ ಮದಾಹ್ಯೇಯಂ ಅಕ್ಲೇದ್ಯೋ ಶೋಷೆಯೇವ ಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾಥ ಅಂತ. ಅವನ ಸ್ಥಾಣು ಭಗವಂತ ಸ್ಥಾಣು ಶಬ್ದ ವಾಚ್ಯನಾಗಿದ್ದಾನೆ. ಹೇಗೆ ಅಂತ ಹೇಳಿದ್ರೆ ನಿತ್ಯ ಸರ್ವಗತ ಸ್ಥಾಣು ಅಚಲ ಅಯಂ ಸನಾತನ. ಅವನು ನಿತ್ಯನಾಗಿದ್ದಾನೆ ಅಂದರೆ ಅನಿತ್ಯತ್ವ ಬರುವಂತ ಅನಿತ್ಯತ್ವ ಅನ್ನುವ ಅಂದರೆ ಟ್ರಾನ್ಸ್ಫರ್ಮೇಶನ್ ಅನ್ನುವುದು ಇಲ್ಲದೇ ಇದ್ದಾದ್ರೆ ನಿತ್ಯನಾಗಿದ್ದಾನೆ. ಅದು ಸ್ಥಾಣುವಿನ ಒಂದು ಲಕ್ಷಣ, ನಿತ್ಯತ್ವ ಒಂದು ಲಕ್ಷಣ. ಸರ್ವಗತತ್ವ ನಾವು ಚಿಂತನೆ ಮಾಡಿದ್ವಿ, ಅವನು ಒಂದು ಕಡೆ ಅನೇಜ ಅಂತ ಹೇಳುವಾಗ ಅವನು ಏಜ್ರು ಹೋಗೋದಿಲ್ಲ ಅನ್ನೋದ ಯಾವಾಗ ಸರ್ವಗತಃ, ಆದ್ದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಿಲ್ಲ. ಸರ್ವಗತತ್ವ ಸ್ಥಾನತ್ವದ ಒಂದು ಲಕ್ಷಣವಾಗಿದೆ. ಅದೇ ವಿಧವಾಗಿ ಅಚಲಹ ಮೂಮೆಂಟೇ ಇಲ್ಲ, ಚಲನೆ ಇಲ್ಲದವನು, ಚಲನೆ ಇರುವವನು, ಎರಡು ಅವನಾಗಿದ್ದಾನೆ. ಅಚಲಹ ಎಲ್ಲ ಕಡೆ ಇದ್ದ ರೂಪ ಅದರಲ್ಲಿ ಎಲ್ಲಿ ಚಲನ ಬರುತ್ತೆ, ಚಲನ ಬರ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಅಚಲಹ ಅವನು ಅಚ್ಛೇದ್ಯ ಛೇದನೆ ಇಲ್ಲ, ಇಸ್ ಅನ್ಬ್ರೇಕಬಲ್. ಆದ್ದರಿಂದ ವಿಕಾರವಿಲ್ಲ, ಛೇದನೆ ಒಂದು ವಿಧವಾದ ವಿಕಾರ. ಅಚ್ಛೇದ್ಯ ಛೇದನಾರೂಪವಾದ ವಿಕಾರವಿಲ್ಲದವನು. ಅದೇ ವಿಧವಾಗಿ ಅದಾಹ್ಯ ದಹನ ಒಂದು ಸುಡಲ್ಪಟ್ಟಿತು ಅಂದ್ರೆ ವಿಕಾರ ಬಂದಂತೆ. ಅವನು ಅದಾಹ್ಯ ಸುಡುವುದು ಅನ್ನುವ ವಿಕಾರ ಇಲ್ಲದವನು, ಆದ್ದರಿಂದ ಅದಾಹ್ಯ. ಅದೇ ವಿಧವಾಗಿ ಅಕ್ಲೇದ್ಯ, ಅಕ್ಲೇದ ಅಂದ್ರೆ ತೊಯ್ಯುವುದು, ಗೆಟಿಂಗ್ ವೆಟ್, ಅವನು ಅಕ್ಲೇದ್ಯ ಅಂತ ಹೇಳಿದರೆ ತೊಯ್ಯುವುದು ಅನ್ನುವುದು ಇಲ್ಲ, ಅದು ಒಂದು ವಿಕಾರ. ಗೆಟಿಂಗ್ ವೆಟ್ ಇಸ್ ಎ ವಿಕಾರ, ಅದು ಇಲ್ಲದವನು. ಅದೇ ವಿಧವಾಗಿ ಅಶೋಷ್ಯ ಶೋಷಣೆ ಇಲ್ಲದವನು, ವಿಕಾರ ಇಲ್ಲದವನು. ಈ ಜೀವ ತಗೊಂಡರು ಜೀವ ಕೂಡ ಈ ಲಕ್ಷಣಗಳೆಲ್ಲ ಇವೆ. ಏನು ಅಚ್ಛೇದ್ಯ ಮಲಾಹ್ಯ, ಅದು ಎಲ್ಲ ಜೀವನಿಗೂ ಇರುವಂಥದ್ದು ಭಗವಂತನಿಗೆ ಇದೆ. ಅಂದರೆ ಅವಾಗ ಜೀವಗಳಿಗೂ ವಿಕಾರವಿಲ್ಲ, ಭಗವಂತನಿಗೂ ಹೌದು. ಆ ರೂಪವಾದ ವಿಕಾರ ಇವು ಎಲ್ಲವೂ ಯಾವುದು ಯಾವುದು ಬಂತು, ಅಚ್ಛೇದ್ಯ ಅದಾಹ್ಯ ಛೇದನ ದಹನ ಕ್ಲೇದನ ಅದೇ ವಿಧ ಅಶೋಷ್ಯ ಅಂದರೆ ಶೋಷಣ ಒಣಗುವುದು ಶೋಷಣ, ಇವು ಇಂತಹ ವಿಕಾರಗಳು ಇಲ್ಲದವನು. ಜೀವನೂ ಹೌದು ಪರಮಾತ್ಮನೂ ಹೌದು, ಈ ವಿಕಾರಗಳಿಲ್ಲದವನು. ಆದರೆ ಜೀವನಿಗೆ ತಾನು ಇದು ತನ್ನ ದೇಹ ಅನ್ನುವ ಅಭಿಮಾನ ಬರುತ್ತೆ ಇತ್ಯಾದಿ ವಿಕಾರಗಳು ಜೀವನಿಗಿದೆ. ಈ ವಿಧವಾದ ವಿಕಾರಗಳು ಇಲ್ಲದವನು ಪರಮಾತ್ಮ. ಆದ್ದರಿಂದ ಅವನ ವಿಕಾರರಹಿತತ್ವ ಜೀವಂದರ ವಿಕಾರರಹಿತತ್ವಕ್ಕಿಂತಲೂ ವಿಲಕ್ಷಣವಾಗಿದೆ. ಅವನ ವಿಕಾರರಹಿತತ್ವ ಅಂದರೆ ಟ್ರಾನ್ಸ್ಫಾರ್ಮೇಶನ್ ಇಲ್ಲದೇ ಇರುವುದು ಅನ್ನೋದು ಅದು ಒಂದು ಅತ್ಯದ್ಭುತವಾದಂತಹ ಪ್ರಕ್ರಿಯೆ ಆಗಿದೆ. ಆ ಸ್ಥಾಣುತ್ವ ಯಾರಿಗಿದೋ ಆ ಸ್ಥಾಣುತ್ವ ಅಂತ ಹೇಳಿದರೆ ಅದು ಕ್ರಿಯಾರಹಿತತ್ವವನ್ನು ಕೂಡ ತಿಳಿಸಿಕೊಡುವಂತೆ ತೋರುತ್ತೆ. ಇಟ್ ಅಪ್ಯಾರೆಂಟ್ ಸ್ಥಾನತ್ವ ಅಂದರೆ ವಿಕಾರ ಇಲ್ಲ. ನಾವು ನೋಡಿದ್ವಿ ಕ್ರಿಯೆ ಮಾಡಿದರೆ ವಿಕಾರ ಬಂದ, ಅಂದರೆ ಇಲ್ಲಿ ಈ ಕ್ರಿಯೆ ಮಾಡಿದ ಅದು ಒಂದು ವಿಕಾರ. ಆಕ್ಷನ್ ಮಾಡುವಾಗ ಕೈ ಅಲ್ಲಾಡಿಸಿ ಕಾಲಲ್ಲಾಡಿಸಿ ಎಲ್ಲ ಒಂದೇನು ಮೂವ್ಮೆಂಟ್ ಬರುತ್ತೆ, ಕ್ರಿಯೆ ಮಾಡಿದಂತೆ ಆಗುತ್ತೆ. ಸೊ ವಿಕಾರ ಇಲ್ಲ ಅಂದರೆ ಕ್ರಿಯೆ ಇಲ್ಲ ಅಂತ ಅರ್ಥ ಬರುತ್ತಾ ಅಂತ ಸಂಶಯ ಜನರೇಟ್ ಮಾಡಿ ಅಲ್ಲ, ಅದು ಹಾಗೆ ಇಲ್ಲ. ಭಗವಂತನಿಗೆ ಸ್ಥಾಣುತ್ವ ಕರ್ತೃತ್ವ ಒಬ್ಬನಲ್ಲಿಯೇ ಇರೋದು, ಒಂದೇ ವಸ್ತು, ಅದು ಸ್ಥಾಣುವೂ ಆಗಬೇಕು ಕರ್ತವು. ಸರ್ವಕರ್ತ ಭಗವಂತ, ಸ್ವತಂತ್ರ ಕರ್ತ. ಎಲ್ಲವನ್ನೂ ಸ್ವತಂತ್ರವಾಗಿ ಮಾಡುವವನು ಪರಮಾತ್ಮ ಒಬ್ಬನೇ. ಆದ್ದರಿಂದ ಸ್ವತಂತ್ರ ಕರ್ತೃತ್ವ ಅವನೊಬ್ಬನಲ್ಲಿಯೇ ಇದೆ, ಪರತಂತ್ರ ಕರ್ತೃತ್ವ ಮಾತ್ರ ಜೀವರಿಗಿದೆ. ಸ್ವತಂತ್ರ ಕರ್ತೃತ್ವ ಇರುವ ಭಗವಂತನಿಗೆ ಸ್ಥಾನತ್ವ ಕೂಡೋದಿಲ್ಲವಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದು ಭಗವಂತನ ವಿಷಯದಲ್ಲಿ ಕೂಡುತ್ತೆ. ಅವನಲ್ಲಿ ಸ್ಥಾನತ್ವವೂ ಇದೆ, ಕರ್ತೃತ್ವವೂ ಇದೆ. ಸ್ಥಾನತ್ವ ಅಂತ ಹೇಳಿದಾಗ ಯಾವ ವಿಧವಾದಂತಹ ವಿಕಾರವಿಲ್ಲದವನು, ಕರ್ತೃತ್ವ ಅಂದರೆ ಅದು ಒಂದು ಕರ್ತೃತ್ವ ಮಾಡುವುದು ಅನ್ನೋದೊಂದು ವಿಕಾರ, ಅದು ಮಾಡ್ತಾ ಇದ್ದಾನೆ ಅಂದರೆ ಆ ಮೂಮೆಂಟ್ ಬಂದಿದೆ, ಚಲನ ಬಂದಿದೆ. ಆದ್ದರಿಂದ ಚಲನತ್ವ ಅನ್ನುವ ವಿಕಾರ ಬಂದಿದೆ, ಆದ್ದರಿಂದ ಕರ್ತೃತ್ವ ಕೂಡೋದಿಲ್ಲ ಅಂದರೆ ಇಲ್ಲ, ಭಗವಂತನಲ್ಲಿ ಕೂಡುತ್ತೆ. ಅವನ ಒಂದು ಅಚಿಂತ್ಯ ಅದ್ಭುತ ಶಕ್ತಿ ಅಂತ ಹೇಳ್ತೀವಿ, ಅಂದರೆ ಅವನ ಸಾಮರ್ಥ್ಯದಿಂದಾಗಿ ಅವನಲ್ಲಿ ಈ ಸ್ಥಾಣುತ್ವ ಕರ್ತೃತ್ವ ಅನ್ನುವ ಎರಡು ಕೂಡದೇ ಇರುವಂತಹ ವಿಷಯಗಳು ಅವನಲ್ಲಿ ಕೂಡುತ್ತೆ. ಅವನಲ್ಲಿ ಸ್ಥಾಣುತ್ವವೂ ಇದೆ, ಕರ್ತೃತ್ವವೂ ಇದೆ, ಈ ಎರಡೂ ಅವನಲ್ಲಿದೆ. ಆದ್ದರಿಂದ ಅದು ಭಗವಂತನ ಒಂದು ವಿಚಿತ್ರವಾದ ಶಕ್ತಿಯಿಂದ ಅದು ಸಾಧ್ಯವಾಗುತ್ತೆ. ಒಬ್ಬನಲ್ಲಿಯೇ ಇವು ಎರಡೂ ಹೇಗೆ ಕೂಡತ್ತೆ ಅಂದರೆ ಭಗವಂತನಲ್ಲಿ ಕೂಡತ್ತೆ. ಅಷ್ಟೇ ಅಲ್ಲದೆ ರುದ್ರನಿಗೆ ಸ್ಥಾಣು ಅಂತ ಕರೆದಿದ್ದಾರೆ ಅಂತ ಹೇಳಿದಾಗ ಆ ಭಗವಂತ ಆ ಸ್ಥಾಣುತ್ವವನ್ನು ಹೆಸರು ಮಾತ್ರ ಅಲ್ಲ, ಸ್ಥಾಣು ಅನ್ನೋದು ನಾಮ ರೂಪ ಗುಣಕ್ರಿಯ ನಾಮ ಸ್ಥಾಣು, ಅವನ ರೂಪ ಎಂಥದ್ದು, ಆ ಸ್ಥಾಣುವಾದ ರೂಪ ಎಂಥದ್ದು ಭಗವಂತನದು ಅಂತ ಹೇಳಿದರೆ ಈ ಇಡೀ ಪ್ರಪಂಚ ವ್ಯಾಪಿಸಿ ಇರುವ ಅನಂತ ರೂಪತ್ವ ಒಂದು ಭಗವಂತನ ರೂಪತ್ವ. ಅಷ್ಟೇ ಅಲ್ಲದೆ ರುದ್ರದೇವರಿಗೂ ಆ ಸ್ಥಾಣುತ್ವವನ್ನು ಕೊಟ್ಟಿದ್ದಾನೆ. ರುದ್ರನ ರೂಪವು ಒಂದು ಸ್ಥಾಣು ರೂಪ, ಆ ರುದ್ರನ ರೂಪವನ್ನು ಕೂಡ ಭಗವಂತ ತಾಳಿ ಇದ್ದಾನೆ. ತನ್ನ ಆ ರುದ್ರ ರೂಪನಲ್ಲಿರುವ ಸ್ಥಾಣುತ್ವವು ಆ ರೂಪತ್ವವು ಆ ಲಕ್ಷಣವು ಆ ಹೆಸರು ಆ ಮೂರನ್ನು ಕೂಡ ರುದ್ರದೇವರಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾಮ ರೂಪ ಗುಣ ಕ್ರಿಯ ಅನುಸಂಧಾನದಲ್ಲಿ ರುದ್ರದೇವರಿಗೆ ಆ ನಾಕನ್ನು ಲಿಮಿಟೆಡ್ ಆಗಿ ಕೊಟ್ಟಿದ್ದಾನೆ, ಭಗವಂತನಲ್ಲಿ ಪೂರ್ಣವಾಗಿದೆ. ರುದ್ರನಲ್ಲಿ ಇರುವ ಸ್ಥಾಣುತ್ವ ಭಗವಂತ ಕೊಟ್ಟಿದ್ದರಿಂದ ಇರುವಂಥದ್ದು. ಸ್ಥಾಣುತ್ವ ಅಂತ ಹೇಳಿದರೆ ವಿಕಾರರಹಿತತ್ವ, ವಿಕಾರವಿಲ್ಲದೆ ಇರುವುದು. ಆ ಹೆಸರು ವಿಕಾರವಿಲ್ಲದೆ ಇರುವಂತಹ ಆ ರೂಪ ಆ ಗುಣ ಆ ಕ್ರಿಯೆ ಕೂಡ ಅಂದರೆ ಏನು, ಭಗವಂತ ಆ ವಿಕಾರರಹಿತನಾಗಿ ಇದ್ದು ಎಲ್ಲವನ್ನು ಮಾಡುವ ಸಾಮರ್ಥ್ಯ ಭಗವಂತನಲ್ಲಿದೆ. ಅದು ಲಿಮಿಟೆಡ್ ಆಗಿ ರುದ್ರದೇವರಿಗೆ ಭಗವಂತ ಕೊಡ್ತಾನೆ. ರುದ್ರದೇವರು ವಿಕಾರ ಅಂದರೆ ಈಗ ಸಂಹಾರ ಕಾರ್ಯ ಮಾಡುವವರಿಗೆ ವಿಕಾರವಿರಬಾರದು, ಅಯ್ಯೋ ನಾನು ಸಂಹಾರ ಹೇಗೆ ಮಾಡುವುದು ಅಂತ ಒಂದು ಮನಸ್ಸಿನಲ್ಲಿ ಕಂಪ್ಯಾಷನ್ ಬರುತ್ತೆ ನೋಡ್ರಿ, ಅದು ಒಂದು ವಿಧವಾದ ವಿಕಾರ. ಅದು ಇಲ್ಲದೆ ಸಂಹಾರ ಕ್ರಿಯೆಯನ್ನು ರುದ್ರದೇವ ಸಂಹಾರ ಮಾಡುವಾಗ ನನ್ನವರು ನನ್ನ ಏನು ಇಲ್ಲ, ಇಡೀ ಅವರ ಕಳಗಿರುವ ಇಡೀ ಜಗತ್ತಿನಲ್ಲಿ ಅವರಿಗಿಂತ ಕಡಿಮೆ ಇರುವವರೆಲ್ಲರನ್ನ ಸಂಹಾರವನ್ನು ರುದ್ರದೇವರು ಮಾಡುವಾಗ ಅವರಲ್ಲಿ ಆ ಸ್ಥಾಣುತ್ವದ ಲಕ್ಷಣ ಇದ್ದರೆ ಆ ಸಂಹಾರ ಕ್ರಿಯೆಯನ್ನು ಚೆನ್ನಾಗಿ ಮಾಡಬಹುದು. ಆದ್ದರಿಂದ ರುದ್ರದೇವರಲ್ಲಿ ಆ ಸ್ಥಾಣುತ್ವ ಸಾಮರ್ಥ್ಯವನ್ನು ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಆದ್ದರಿಂದ ಹೆಸರ ಜೊತೆಲಿ ನಾಮ ರೂಪ ಗುಣ ಕ್ರಿಯ ಮೂರನ್ನು ಕೂಡ ರುದ್ರದೇವರಿಗೆ ಕೊಟ್ಟಿದ್ದಾನೆ ಭಗವಂತ. ಸೊ ಆ ರುದ್ರದೇವರಿಗೆ ಕೊಟ್ಟಿದ್ದ ವಿಷಯವನ್ನು ಬ್ರಹ್ಮಪುರಾಣ ಒಂದು ಕಡೆ ತಿಳಿಸುತ್ತೆ, ಕುಮಾರೋ ನಾಮ ಭಗವಾನ್ ಸ್ವಯಂ ಸ್ವಸ್ಮಾತ್ ಅಜಾಯತ ಅಂಥೇಳಿ ಆ ರುದ್ರದೇವರಿಗೆ ಯಸ್ಥಾಣೋ ಸ್ಥಾಣುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ ಅಂಥೇಳಿ ಬ್ರಹ್ಮಪುರಾಣದಲ್ಲಿ ಒಂದು ವಚನ ಇದೆ. ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯ ಮಾಡುವಾಗ ಅದನ್ನು ಹೇಳ್ತಾರೆ ಏನಂತ ಹೇಳಿದರೆ, ಈ ಸ್ಥಾಣು ಆ ಲಕ್ಷಣವನ್ನು ಭಗವಂತ ರುದ್ರದೇವರಿಗೆ ಕೊಟ್ಟಿದ್ದಾನೆ. ಭಗವಂತ ಅವ್ಯಯನಾದವನು, ನಾವು ಚಿಂತನೆ ಮಾಡಿದ್ದೀವಿ ಅವ್ಯಯ, ಅದೇ ವಿಧವಾಗಿ ಅಕ್ಷರ, ಅವ್ಯಯ, ಅಚ್ಯುತ, ಈ ಶಬ್ದಗಳಿಗೆ ಸ್ವಲ್ಪ ಸ್ಮಾಲ್ ಡಿಫರೆನ್ಸ್ ಇದೆ ಅರ್ಥ ರೂಪದಲ್ಲಿ, ಆದರೆ ಎಲ್ಲವೂ ಭಗವಂತನಿಗೆ ಪೂರ್ಣವಾಗಿ ಅನ್ವಯವಾಗುವಂತಹ ಶಬ್ದಗಳು. ಅವನಲ್ಲಿ ವ್ಯಯತ್ವ ಇಲ್ಲ, ಕಡಿಮೆ ಆಗುವುದು ಅನ್ನುವುದು ಇಲ್ಲ, ನಥಿಂಗ್ ಡಿಮಿನಿಷಸ್. ಅದೇ ವಿಧವಾಗಿ ಅಕ್ಷರತ್ವ, ಅಕ್ಷರ ಅಂದರೆ ನಾಶನ, ಯಾವ ವಿಧವಾದ ಚತುರ್ವಿಧ ನಾಶರಹಿತನು ಅನ್ನುವ ಅರ್ಥದಲ್ಲಿ ಅಕ್ಷರ, ಯಾವ ವಿಧವಾದ ಕಡಿಮೆ ಆಗದೆ ಇರುವಂಥದ್ದಿದೆ ಆದ್ದರಿಂದ ಅದು ಅವ್ಯಯ. ಅದೇ ವಿಧವಾಗಿ ಅಜರ ಅಂದರೆ ಮುದಿತನವಿಲ್ಲದವನು ಆದ್ದರಿಂದ ಅಜರ, ಅವನು ಈ ವಿಧವಾಗಿ ಯಾವಾಗಲೂ ಇರುವವನು ಅವನು, ಆದ್ದರಿಂದ ಅವನು ನಿತ್ಯ. ಹೀಗೆ ಅಕ್ಷರ, ಅಜರ, ಅವ್ಯಯ, ನಿತ್ಯ ಅನ್ನೋ ಶಬ್ದಗಳು ಭಗವಂತನ ತಿಳಿಸಿಕೊಡುತ್ತೆ. ಅದರಿಂದ ಅವ್ಯಯನಾದ ಭಗವಂತ ಹರಿ ಆ ಸ್ಥಾಣುತ್ವವನ್ನು ರುದ್ರದೇವರಿಗೆ ಕೊಟ್ಟಿದ್ದಾನೆ ಅಂತೇಳಿ ಬ್ರಹ್ಮಪುರಾಣದ ವಚನ ಬರುತ್ತೆ. ಆ ವಿಧವಾಗಿ ಭಗವಂತ ಇದ್ದಾನೆ ಅಂಥೇಳಿ. ಅಷ್ಟೇ ಅಲ್ಲದೆ ಭಗವಂತ ಸ್ವತಂತ್ರನಾಗಿದ್ದಾನೆ, ಸ್ವಾತಂತ್ರ್ಯೇಣ ತಿಷ್ಟತಿ ಸ್ಥಃ ಅಸಾಧಾರಣ್ಯೇನ ವ್ಯಪದೇಶಾ ಭವಂತಿ ಇತಿ ನ್ಯಾಯ ಅನುಸಾರೇಣ ಅತ್ರ ಸ್ವತಂತ್ರ ಸ್ಥಿತಿ ವಿವಕ್ಷಿತ ಅಹ ಇತಿ ಬ್ರಹ್ಮ ಇತಿ ಶ್ರುತಿ ಅನುಸಾರೇಣ ಆ ವರ್ಣ ಪೂರ್ಣತ್ವವಾಚಿ ನಶ್ಚ ನಿರ್ವೃತಿವಾಚಕ ಇತಿ ಸುಖವಾಚಕಾತ್ ನವರ್ಣಾತ್ ತಾಚಿಲ್ಯಾರ್ಥಕ ಅಂಥೇಳಿ ಈ
ಮೂರು ಅಕ್ಷರಗಳನ್ನು ವಿಭಾಗ ಮಾಡಿ ಹೇಳಿದ. ಸ್ಥಾಣು ಅಂತ ಹೇಳಿದ್ರೆ ಸ್ಥ ಅ ನು, ಮೂರು ಶಬ್ದಗಳು ಸ್ಥ ಅ ನು ಅನ್ನುವುದು. ಸ್ಥ ಅಂತ ಹೇಳಿದರೆ ಸ್ಥ ಅಂದ್ರೆ ಇರುವುದು, ತಿಷ್ಠತಿ ನಾವು ಹೇಳಿದ ಹೃದಯಸ್ಥ ಅಂದ್ರೆ ಹೃದಯದಲ್ಲಿ ಇರುವವನು, ಕಂಠಸ್ಥ ಕಂಠದಲ್ಲಿ ಇರುವವನು, ಸ್ಥ ಅಂದ್ರೆ ಇರುವವನು ಅಂತ ಅರ್ಥ. ಸ್ಥ ಅಂದ್ರೆ ತಿಷ್ಠತಿ ಇತಿ ಅಂತೇಳಿ, ಸ್ಥಾತಿ ತಿಷ್ಠತಿ ಅದು ಇರುವವನು. ಅವನು ಇರುವುದು ಅಂದ್ರೆ ಎಂಥದ್ದು ಅಂದ್ರೆ ಸ್ವತಂತ್ರವಾಗಿ ಇರುವವನು. ಸ್ವಾತಂತ್ರ್ಯ ಅಂತ ನಾವು ಅಧ್ಯಯನ, ಯಾಕಂದ್ರೆ ಇರೋದೆಲ್ಲರೂ ಇರ್ತಾರೆ. ಭಗವಂತ ಸ್ವತಂತ್ರರಾಗಿರ್ತಾನೆ, ನಾವು ಅಸ್ವತಂತ್ರರಾಗಿ ಭಗವಂತನ ಮೇಲೆ ಆಧಾರಪಟ್ಟು ನಾವು ಇರ್ತೀವಿ. ಆದ್ದರಿಂದ ಇರುವುದು ಅಂತ ಹೇಳಿದರೆ ಅವನ ಇರುವುದಕ್ಕೆ ಇನ್ನೊಬ್ಬ ಇತರರ ಇರುವುದಕ್ಕೆ ವ್ಯತ್ಯಾಸ. ಅವನು ಸ್ವತಂತ್ರನಾಗಿ ಇದ್ದಾನೆ, ಮಿಕ್ಕವರೆಲ್ಲರೂ ಅಸ್ವತಂತ್ರರಾಗಿ ಇದ್ದಾರೆ. ಆದ್ದರಿಂದ ಸ್ವತಂತ್ರ ವ್ಯವಸ್ಥಿತಿ, ಸ್ವತಂತ್ರವಾಗಿ ಇರುವುದು ಅನ್ನುವುದು ಅವನೊಬ್ಬನಲ್ಲೇ ಸೇರುತ್ತೆ. ಆದ್ದರಿಂದ ಸ್ಥ ಸ್ಥ ಸ್ಥಾತಿ ಸ್ವತಂತ್ರವಾಗಿ ಇದ್ದಾನೆ ಅನ್ನುವುದರಲ್ಲಿ ಸ್ಥ. ಆ ಆ ಅಂದ್ರೆ ನಾವು ನೋಡಿ ಆ ವಿಷ್ಣು ರೀತಿ ಪ್ರೋಕ್ತ ಅಂತೇಳಿ ಆ ಭಗವಂತನಿಗೆ ಏರುವಂತದ್ದು. ಆ ಇತಿ ಬ್ರಹ್ಮ ಅನ್ನುವ ಶ್ರುತಿ ವಾಕ್ಯ, ಆ ಅನ್ನುವ ಅಕ್ಷರ, ಆ ಅಂದರೆ ಇಲ್ಲದವನು. ಏನು ಇಲ್ಲದವನು? ಯಾವ ದೋಷವೂ ಇಲ್ಲದವನು, ಅಪೂರ್ಣತೆ ಇಲ್ಲದವನು. ಆದ್ದರಿಂದ ಅವನು ಆಹ ಅಂದ್ರೆ ದೋಷರಹಿತ ಅನ್ನುವ ಪೂರ್ಣತ್ವ ಇರುವವನು ಅನ್ನುವ ಅರ್ಥದಲ್ಲಿ ಅವನು ಅವರ್ಣ ಪೂರ್ಣತ್ವವನ್ನು ಹೇಳುತ್ತೆ. ಆದ್ದರಿಂದ ಭಗವಂತ ಆ ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನ. ಆದ್ದರಿಂದ ಅವನು ಆಹ ಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿ ಇದ್ದಾನೆ, ಪೂರ್ಣನಾಗಿದ್ದಾನೆ ಅನ್ನೋದು ಸ್ಥ ಆ ತಿಳಿಸಿಕೊಡುತ್ತೆ. ನ ಅಂತ ಹೇಳಿದರೆ ನಶ್ಚ ನಿವೃತ್ತಿ ವಾಚಕ ಇತಿ ಸುಖವಾಚಕ ಅಂತ ನ ಆನಂದ ಅಂತೆಲ್ಲ ನೋಡಿದೀವಿ. ಅಂದರೆ ಪೂರ್ಣವಾಗಿದ್ದಾನೆ, ಆನಂದರೂಪನಾಗಿ ಇದ್ದಾನೆ. ಆ ಣ ಅನ್ನುವುದು ಆನಂದವನ್ನು ತಿಳಿಸಿಕೊಡುತ್ತೆ. ಆದ್ದರಿಂದ ಸುಖವಾಚಕ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂತೀವಿ ನೋಡ್ರಿ. ಆದ್ದರಿಂದ ಆ ಣ ಉಳ್ಳವನಾಗಿದ್ದಾನೆ. ತಾಚಿಲ್ಯಾರ್ಥಕ ಉಪ್ರತ್ಯಯ ಅಂತ ಹೇಳಿದಂತೆ ಆ ಣ ಅನ್ನುವ ಗುಣ, ಆ ಗುಣದಿಂದ ಕೂಡಿದವನು ಅನ್ನೋ ಅರ್ಥದಲ್ಲಿ ಅಣ್ಣ ಪ್ಲಸ್ ಉ ನು. ಯಾಕಂದ್ರೆ ಸ್ಥಾಣ ಅಲ್ಲ ಸ್ಥಾಣು, ಅಣು ಅಣ್ಣ ಉ ಹೇಗಾಯ್ತು, ಅಣ್ಣು ಹೇಗಾಯ್ತು ಅಂದ್ರೆ ಆ ಣಗೆ ಉ ಸೇರಿಸಿದಾಗ ಉ ಪ್ರತ್ಯಯಕ್ಕೆ ಆ ಲಕ್ಷಣ ಅದೇ ಶೀಲವಾಗಿ ಅದೇ ಮೂಲಭೂತವಾಗಿ ಇರುವವನಾದ್ದರಿಂದ ಅಂದ್ರೆ ಆನಂದವೇ ಲಕ್ಷಣವಾಗಿ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅನ್ನುವ ಅರ್ಥದಲ್ಲಿ ಣುಹು ಆಗುತ್ತೆ. ಅದರಿಂದ ಸ್ಥಾಣುಹು ಅನ್ನೋದು ಈ ಮೂರು ಲಕ್ಷಣಗಳನ್ನು ಒಳಗೊಂಡಿರುವಂತದ್ದಾಗಿದೆ. ಸ್ವತಂತ್ರ, ಪೂರ್ಣ ಮತ್ತು ಅವನು ಆನಂದ ಅನ್ನುವ ಲಕ್ಷಣ ಮೂರರಿಂದ ಕೂಡಿದವನಾದ್ದರಿಂದ ಸ್ಥ ಆ ಣು ಸ್ಥಾಣು ಅನ್ನುವ ಅರ್ಥವನ್ನು ತಿಳಿಸಿಕೊಡುತ್ತೆ. ಅದಾದ ಮೇಲೆ ಪರಮಾತ್ಮ ಸ್ಥಾಣು ಅಂತ ಹೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ಸರ್ವತ್ರ ತಿಷ್ಠತಿ ಸ್ಥ ಮಹಾನಿತ್ಯರ್ಥ ಅಣುತ್ವ ಉಪೇತತ್ವಾದೇವ ಅಣುಹು ಸ್ಥಶ್ಚ ಅಣುಶ್ಚ ಇತಿ ಸ್ಥಾಣು ಅಂತೇಳಿ. ಸ್ಥ ಪ್ಲಸ್ ಆ ಪ್ಲಸ್ ಣು ನೋಡಿದ್ದೀವಿ, ಇಲ್ಲ ಸ್ಥ ಪ್ಲಸ್ ಅಣುಹು, ಆ ಅಣು ಅನ್ನೋದು ಒಟ್ಟಿಗೆ ಸೇರಿಸಿಕೊಂಡು ಅಣು ಅಣು ಅಂದ್ರೆ ಆಟಮ್ ಅಂತೀವಿ ನಾವು ಪ್ರಯೋಗ ಮಾಡ್ತೀವಿ. ಅಣು ಬೇಸಿಕ್ ಆಗಿ ಅತ್ಯಂತ ಸೂಕ್ಷ್ಮವಾದದ್ದು ಅನ್ನುವ ಅರ್ಥ. ಅಣುರೂಪ ಅಣೋರಣೀಯನ ಮಹತೋ ಮಹೀಯನ ಅಂತ ಪ್ರಯೋಗ ಮಾಡಿದಾಗ ಅವನು ಅಣು ಸ್ವರೂಪ, ಸ್ಮಾಲರ್ ದ್ಯಾನ್ ದ ಸ್ಮಾಲೆಸ್ಟ್. ಎಷ್ಟು ಸೂಕ್ಷ್ಮವಾದ ಒಂದು ವಸ್ತು ತಗೊಂಡ್ರು ಅದರ ಒಳಗೆ ಅವನಿದ್ದಾನೆ, ಅಂದ್ರೆ ಅವನಕ್ಕಿಂತ ಸೂಕ್ಷ್ಮವಾದದ್ದು ಇನ್ನೊಂದು ಇಲ್ಲ. ಅಣುತ್ವ ಉಳ್ಳವನು, ಅದನ್ನು ಸ್ಥ ಅಂದ್ರೆ ಸ್ವತಂತ್ರವಾಗಿ ಇರುವವನು, ಅಣುಹು ಅಣುರೂಪದಲ್ಲಿ ಅತಿ ಸೂಕ್ಷ್ಮವಾಗಿ ಇರುವವನು ಅನ್ನುವ ಈ ಎರಡು ಅರ್ಥಗಳನ್ನು ಒಳಗೊಂಡಿರುವಂತಹದ್ದು ಸ್ಥಾಣುಹು ಅನ್ನುವುದು. ಆದ್ದರಿಂದ ಎಲ್ಲ ಕಡೆ ವ್ಯಾಪಿಸಿರುವವನು, ಅಣುತ್ವ ಪರಿಮಾಣದಿಂದ ಇರುವವನು ಭಗವಂತ ಅಣೋರಣೀಯನ ಮಹತೋ ಮಹನೀಯನ ಅಂತ ಹೇಳಿದಂತೆ ಕಾಡು ಉಪನಿಷತ್ ವಾಕ್ಯದಂತೆ ಅವನು ಅಸ್ಥ ಪ್ಲಸ್ ಅಣು ಎರಡೂ ಆಗಿದ್ದಾನೆ ಅನ್ನುವುದು ಒಂದರ್ಥ. ಅದಾದ ಮೇಲೆ ಇನ್ನೊಂದು ಸ್ಥಾಣುಹು ಅಂತ ಹೇಳಿದರೆ ತಿಷ್ಟಂತಿ ಭೂತಾನೆ ಅಸ್ಮಿನ್ ಇತಿ ಸ್ಥಾಣುಹು ಅಂತೇಳಿ. ಸ್ಥ ಅಣುಹು ಅಂದ್ರೆ ಎಲ್ಲ ಪ್ರಾಣಿಗಳು ಕೂಡ ಯಾವ ಯಾವ್ದು ಅಣತಿ ಅಂದ್ರೆ ಚಲಿಸುವಂಥದ್ದು ಪ್ರಾಣಿಗಳು ಯಾವುದು ಅವೆಲ್ಲವೂ ಕೂಡ ಯಾರಲ್ಲಿ ಸ್ಥ ಇರುವುದೋ ಇರುತ್ತೋ ಅವನು ಸ್ಥಾಣುಹು. ಅಂದ್ರೆ ಸ್ಥ ಅಣುಹು ಅಂದ್ರೆ ಅಣತಿ ಎಲ್ಲಾ ಚಲಿ ಅಂದ್ರೆ ಪ್ರಪಂಚದಲ್ಲಿರುವ ಸಮಸ್ತ ಚೇತನರು ಯಾರಲ್ಲಿ ನೆಲೆಸಿದೆಯೋ ಅವನು ಸ್ಥಾಣುಹು ಅನ್ನುವ ಅರ್ಥ. ಅಂದ್ರೆ ಎಲ್ಲ ಬೇಸಿಕ್ ಆಗಿ ಎಲ್ಲರಿಗೆ ಆಶ್ರಯಭೂತನಾದವನು. ನಮಗೆ ಗೀತೆಯಲ್ಲಿ ಕೂಡ ಇದು ಈ ಪ್ರಯೋಗ ಮಾಡುವಾಗ ಭಗವಂತ ಅವನಲ್ಲಿ ಎಲ್ಲವೂ ಇದೆ, ಎಲ್ಲವೂ ಅವನಲ್ಲಿ ಇದೆ. ಇದು ಹೇಗೆ ಕೂಡತ್ತೆ ಅಂತ ಹೇಳಿದ್ರೆ ಅವನಲ್ಲಿ ಎಲ್ಲವೂ ಇದೆ ಅಂದ್ರೆ ಎಲ್ಲವೂ ಅವನನ್ನು ಆಶ್ರಯ ಮಾಡಿಕೊಂಡಿದೆ. ಅವನು ಎಲ್ಲದರ ಒಳಗಿದ್ದಾನಂದ್ರೆ ಎಲ್ಲದರ ಒಳಗೂ ನಿಯಾಮಕನಾಗಿದ್ದಾನೆ. ಅಂಥೇಳಿ ಬೇರೆ ಬೇರೆ ಅರ್ಥಗಳಿಂದ ಆ ಆಶ್ರಯತ್ವವನ್ನು ಹೇಳುವಂಥದ್ದು, ಅದರಿಂದ ಎಲ್ಲವೋ ಅವನನ್ನು ಆಶ್ರಯ ಮಾಡಿಕೊಂಡಿದೆ ಅಂತ ಹೇಳುವುದರಲ್ಲಿ ಸ್ಥಾಣುಹು ಎಲ್ಲದಕ್ಕೂ ಆಶ್ರಯಭೂತನಾಗಿದ್ದಾನೆ, ಆಧಾರಭೂತನಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಸ್ಥಾಣುಹು ಅಂಥೇಳಿ. ಆಮೇಲೆ ಶಿವನಿಗೆ ಸ್ಥಾನತ್ವ ಕೊಟ್ಟಿದ್ದಾನೆ ಅನ್ನುವ ಅರ್ಥವನ್ನು ನೋಡಿದ್ದೀವಿ. ಅಷ್ಟೇ ಅಲ್ಲದೆ ಬ್ರಹ್ಮನಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇಶ್ವರ ಅಂತೇಳಿದ್ರೆ ಬ್ರಹ್ಮನ ಒಳಗೆ ಬ್ರಹ್ಮ ಶಿವನ ಒಳಗೆ ಶಿವ ಇದ್ದಾನೆ ಅಂತ ಹೇಳಿದಂತೆ ಸ್ಥಾಣುವ ಅಂತ ಕರೆಯಲ್ಪಡುವ ರುದ್ರನ ಒಳಗೆ ಸ್ಥಾಣು ಅನ್ನುವ ಅದೇ ಹೆಸರಿನಿಂದ ಅದೇ ರೂಪದಿಂದ ಭಗವಂತ ಇನ್ನೊಂದು ಅವನ ಒಳಗೆ ಅಂತರ್ಯಾಮಿಯಾಗಿದ್ದು ಇದ್ದಾನೆ, ಸ್ಥಾಣು ಒಳಗೆ ಇರುವ ಸ್ಥಾಣು ರೂಪ. ಆದ್ದರಿಂದ ಈ ಅರ್ಥದಲ್ಲಿ ರುದ್ರನ ಅಂತರ್ಯಾಮಿಯಾಗಿದ್ದು ಅದೇ ಹೆಸರಿನಿಂದ ಅಂದ್ರೆ ಭಗವಂತ ನಿಜವಾಗಿ ಭಗವಂತನ ಹೆಸರು ಅದು ರುದ್ರನ ಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತ ರುದ್ರನ ಒಳಗೆ ಅಂತರ್ಯಾಮಿಯಾಗಿದ್ದಾನೆ, ಸ್ಥಾಣು ರೂಪನಾದ ರುದ್ರನ ಒಳಗೆ ಸ್ಥಾಣು ರೂಪಕನಾಗಿ ಭಗವಂತ ಅಂತರ್ಯಾಮಿಯಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಸ್ಥಾಣು ಹೂ ಅಂಥೇಳಿ. ಆದ್ದರಿಂದ ಈ ಸ್ಥಾಣು ಶಬ್ದ ಇದು ವಿಕಾರರಹಿತತ್ವ ಅಂತೇಳಿ ನಾವು ನೋಡಿದ್ದೀವಿ. ಕ್ರಿಯಾರಹಿತತ್ವ ಅನ್ನುವ ಅರ್ಥ ಬರಬಹುದಾ ಅಂತ ಹೇಳಿದರೆ ಆ ಅರ್ಥ ಇಲ್ಲಿ ಭಗವಂತನ ವಿಷಯದಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಅವನು ಕ್ರಿಯಾ ಲಕ್ಷಣವು ಆ ಸ್ಥಾಣುತ್ವವು ಎರಡು ಇರುವಂಥದ್ದು. ಇದೇ ಅರ್ಥದಲ್ಲಿ ಒಂದು ಇನ್ನೊಂದು ದ್ವಾಮೌ ಪುರುಷೋ ಲೋಕೆ ಅಕ್ಷರಶ್ಚಾಕ್ಷರೇ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಹೇಳಿದಾಗ ಕೂಟಸ್ಥಳಾದ ಲಕ್ಷ್ಮೀದೇವಿ ಅಂತ ಅಕ್ಷರಳು ಅಂತ ಅಲ್ಲಿ ನಾವು ನೋಡ್ತೀವಿ. ಅಲ್ಲಿ ಕೂಟಸ್ಥಳಾದ ಲಕ್ಷ್ಮೀದೇವಿ ಅದು ಕೂಟಸ್ಥ ಅಂದ್ರೆ ಏನು ಅಂತ ಹೇಳಿದಾಗ ಆಕಾಶದಂತೆ ಲಕ್ಷ್ಮಿಯೂ ಇದ್ದಾಳೆ, ಅಂದ್ರೆ ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪಿಸಿದೆಯೋ ಅದರಂತೆ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಮಾಡುವುದು. ನಿಜವಾಗಿ ಆಕಾಶ ಅಸ್ವತಂತ್ರ, ಲಕ್ಷ್ಮಿ ಅಸ್ವತಂತ್ರ, ಇಬ್ಬರು ಅಸ್ವತಂತ್ರರೇ. ಆದರೆ ಆ ಆಕಾಶವು ಲಕ್ಷ್ಮಿಯ ಒಡೆತನಕ್ಕೆ ಒಳಪಟ್ಟಿದೆ, ಅದಕ್ಕೂ ಮೀರಿ ನಿಂತವಳು ಲಕ್ಷ್ಮೀದೇವಿ. ಆದರೂ ಆ ವಿಕಾರರಹಿತತ್ವೇನು, ಲಕ್ಷ್ಮಿ ಕೂಡ ವಿಕಾರರಹಿತಳೆ. ಆದ್ದರಿಂದ ಲಕ್ಷ್ಮಿಯು ವಿಕಾರರಹಿತಳೆ, ಪರಮಾತ್ಮನು ವಿಕಾರಿತನೆ. ವಿಕಾರರಹಿತಳಾದ ಲಕ್ಷ್ಮೀದೇವಿ ಅವಳ ವಿಕಾರರಹಿತ್ಯ ಭಗವಂತನ ಅನುಗ್ರಹದಿಂದ ಉಂಟಾದಂತಹ ವಿಕಾರರಹಿತ್ಯ, ಸ್ವತಂತ್ರ ಸ್ಥಾಣುತ್ವ. ಸೊ ಲಕ್ಷ್ಮಿಯು ಕೂಡ ಸ್ಥಾಣುವು ಅನ್ನುವ ಶಬ್ದ ಲಕ್ಷ್ಮಿಗೂ ವಾಚ್ಯವಾಗುತ್ತೆ. ಆದ್ದರಿಂದ ಕೂಟಸ್ಥ ಅಂದರೆ ಆಕಾಶ. ಸೊ ಆಕಾಶಕ್ಕೂ ಆ ಶಬ್ದ ಅಂದರೆ ಅವ್ಯಾಕೃತ ಆಕಾಶ ಅಂತ ಯಾವುದನ್ನು ಕರಿತೀವೋ ಅದರ ಶಬ್ದದಲ್ಲಿ ಕೂಡ ವ್ಯಾಕೃತ ಅಂದರೆ ವಿಕಾರ ಉಳ್ಳದ್ದು ವ್ಯಾಕೃತ, ಅವ್ಯಾಕೃತ ಅಂದರೆ ವಿಕಾರರಹಿತವಾದದ್ದು. ಅವ್ಯಾಕೃತ ಆಕಾಶ ಅಂದರೆ ವಿಕಾರರಹಿತವಾದ ಆಕಾಶ. ಅಂದರೆ ಒಟ್ಟಿಗೆ ನಾವು ಈ ಮೂರು ಶಬ್ದಗಳಲ್ಲಿಯೂ ಕೂಡ ವಿಕಾರರಾಹಿತ್ಯವನ್ನು ಅಂದರೆ ವಿಕಾರವಿಲ್ಲದೆ ಇರುವುದನ್ನು ನೋಡಬಹುದು. ಪರಮಾತ್ಮ ಸ್ವತಂತ್ರವಾದ ವಿಕಾರರಹಿತನಾದವನು, ಅವನ ಒಬ್ಬನ ಸ್ವಾತಂತ್ರ್ಯಕ್ಕೆ ಒಳಗಾಗಿ ಇರುವಂತಹ ವಿಕಾರರಹಿತಳಾದವಳು ಲಕ್ಷ್ಮೀದೇವಿ, ಅವರ ಇಬ್ಬರಿಗೂ ಒಳಗಾಗಿ ಇರುವಂತಹ ವಿಕಾರರಹಿತವಾಗಿರುವಂತಹ ಆ ವಸ್ತುವು ಅವ್ಯಾಕೃತ ಆಕಾಶ, ಅದು ಮೂರನೆಯದು. ಹೀಗೆ ಈ ಮೂರಲ್ಲಿ ಕೂಡ ವಿಕಾರರಾಹಿತ್ಯವನ್ನು ನಾವು ನೋಡಬಹುದು. ಆದ್ದರಿಂದ ಈ ಭಗವಂತನಲ್ಲಿ ಆಕಾಶದಂತೆ ಇದ್ದಾನೆ, ಆಕಾಶಕ್ಕೆ ಯಾವ ಕ್ರಿಯೆಯೂ ಇಲ್ಲ ಅಂದರೆ ಅದು ಯಾವ ಕೆಲಸವನ್ನು ಮಾಡೋದಿಲ್ಲ, ಒಂದು ಕ್ರಿಯೆ ಮಾಡುತ್ತೆ ಆಕಾಶ ಅಂತ ಯಾರು ಹೇಳೋದಿಲ್ಲ. ಹಾಗೆ ಆಕಾಶದಂತೆ ಭಗವಂತ ಕೂಡ ಕ್ರಿಯಾರಹಿತನು ಇರಬಹುದಾ ಅಂತ ಪ್ರಶ್ನೆ ಮಾಡಿದರೆ ಇಲ್ಲ, ಆಕಾಶಕ್ಕೆ ಕ್ರಿಯಾರಾಹಿತ್ಯ ಅನ್ನೋದು ಇರಬಹುದು, ಆದರೆ ಭಗವಂತನಲ್ಲಿ ಮಾತ್ರ ಕ್ರಿಯಾರಾಹಿತ್ಯ ಇಲ್ಲ. ಅವನು ಆಕಾಶದಂತೆ ಕ್ರಿಯಾರಹಿತನಲ್ಲ, ಆಕಾಶಕ್ಕಿಂತಲೂ ಮೀರಿ ನಿಂತವನು. ಅವನಲ್ಲಿ ಎಲ್ಲ ಕ್ರಿಯೆಗಳೂ ಕೂಡುತ್ತೆ, ಆಕಾಶದಲ್ಲಿ ಕೂಡದೇ ಇರುವಂತಹ ಕ್ರಿಯೆಗಳೆಲ್ಲ ಕೂಡ ಭಗವಂತನಲ್ಲಿ ಕೂಡುತ್ತೆ. ಹೀಗೆ ಸ್ಥಾಣುತ್ವ ಅನ್ನುವುದು ಪ್ಲಸ್ ಕ್ರಿಯಾ ಲಕ್ಷಣತ್ವ ಎರಡೂ ಕೂಡ ಭಗವಂತನಲ್ಲಿ ಕೂಡುತ್ತೆ. ಅವನು ಸ್ಥಾಣುತ್ವ ಇದೆ ಅಂದರೆ ಕ್ರಿಯಾರಹಿತತ್ವ, ಕ್ರಿಯೆ ಇಲ್ಲದೇ ಇರುವುದು ಅನ್ನುವುದು ಅವನಿಗಿದೆ ಅಂತ ನಾವು ತಿಳ್ಕೋಬಾರದು. ಕ್ರಿಯಾರಾಹಿತ್ಯ ಅವನಲ್ಲಿ ಇಲ್ಲ, ಕ್ರಿಯಾ ಶಕ್ತಿತ್ವ ಇದೆ. ಅದೇ ವಿಧವಾಗಿ ಸ್ಥಾಣುತ್ವ ಎರಡೂ ಕೂಡ ಭಗವಂತನಲ್ಲಿ ಪರಸ್ಪರ ವಿರುದ್ಧವಾಗಿ ತೋರುವಂತಹ ಲಕ್ಷಣಗಳು ಭಗವಂತನಲ್ಲಿ ಕೂಡುತ್ತೆ. ಆದ್ದರಿಂದ ಅವನಲ್ಲಿ ಎರಡೂ ಕೂಡ ಇದೆ ಅಂಥೇಳಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಸೊ ಈ ವಿಧವಾಗಿ ಇಲ್ಲಿಗೆ ನಾನು ಇದರ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದ್ರಿ. ಹರೇಶ್ ನಿವಾಸ.